ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಪ್ರವಾದಿಯಾದ ದಾವಿದನ ವಿಷಯವನ್ನು ನೋಡಿಕೊಂಡೆವು. ಅವನನ್ನು ಕುರಿತಂತೆ ದೇವರು ಏನು ಸಾಕ್ಷಿ ಕೊಟ್ಟಿರುವನೆಂಬುದನ್ನು ಕೇಳಿಸಿಕೊಳ್ಳಿರಿ. ಇಷಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು. ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. ಇಸ್ರಾಯೇಲ್ಯರ ಮೊದಲನೆಯ ಅರಸನಾದ ಸೌಲನು ದೇವರ ವಾಕ್ಯಕ್ಕೆ ವಿಧೇಯನಾಗಿದ್ದರಿಂದ ದೇವರು ದಾವಿದನನ್ನು ಹೇಗೆ ಇಸ್ರಾಯೇಲಿನ ಎರಡನೇ ಅರಸನನ್ನಾಗಿ ನೇಮಿಸಿದನೆಂಬುದನ್ನು ನಾವು ನೋಡಿಕೊಂಡೆವು. ಹೇಗೂ ದೇವರು ಅವನನ್ನು ಅರಸನನ್ನಾಗಿ ನೇಮಿಸಿದ ದಿನದಿಂದೇ ದಾವಿದನು ಇಸ್ರಾಯೇಲಿನ ಅರಸನಾಗಲಿಲ್ಲ. ಅವನು ಇನ್ನೂ ಹುಡುಗನಾಗಿದ್ದನು ಮತ್ತು ಅವನು ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೆ ಅವನಿಗೆ ಇನ್ನೂ ಸಮಯವೂ ಬಂದಿರಲಿಲ್ಲ. ದಾವಿದನು ಅರಸನಾಗಿ ಅಭಿಷೇಕಿಸಲ್ಪಟ್ಟ ನಂತರ ಅವನು ತನ್ನ ತಂದೆಯ ಕುರಿಮಂದೆಯನ್ನು ಕಾಯುವುದಕ್ಕಾಗಿ ಬೆತ್ಲೆಹೇಮ್ ಪಟ್ಟಣದ ಹೊರಗಿರುವ ಹೊಲಗಳಿಗೆ ಹಿಂದಿರುಗಿದನು. ದಾವಿದನು ದೇವರೊಂದಿಗೆ ನಡೆದಾಡುವವನಾದ್ದರಿಂದ ದೇವರು ಅವನೊಂದಿಗೆ ಹೇಗಿದ್ದನೆಂಬುದನ್ನು ತೋರಿಸುವಂತಹ ಒಂದು ಅದ್ಭುತಕರವಾದ ಕಥೆಯನ್ನು ನಾವು ಈ ದಿನ ಓದಲಿದ್ದೇವೆ. ನಮ್ಮ ಪಾಠವು ದಾವಿದ ಮತ್ತು ಗೋಲ್ಯಾತ ಎಂದು ಕರೆಯಲ್ಪಡುತ್ತದೆ. ಮೊದಲನೆಯ ಸಮುವೇಲನ ಪುಸ್ತಕದ 17ನೆಯ ಅಧ್ಯಾಯದಲ್ಲಿರುವುದನ್ನು ಈಗ ಮುಂದುವರಿಸೋಣ. ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ಫಿಲಿಷ್ಟಿಯರು ಯುದ್ದ ಮಾಡುವುದಕ್ಕೋಸ್ಕರ ಯಹೂದ ದೇಶದ ಸೋಕೋವಿನಲ್ಲಿ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸೋಕೋವಿಗೂ ಅಜೇಕಕ್ಕೂ ಮಧ್ಯದಲ್ಲಿರುವ ಎಫೆಸ್ದೆಮ್ಮಿನಲ್ಲಿ ಪಾಳೆಯ ಮಾಡಿಕೊಂಡರು. ಸೌಲನು ಇಸ್ರಾಯೇಲ್ಯರು ಫಿಲಿಷ್ಟಿಯರೊಡನೆ ಯುದ್ದ ಮಾಡುವುದಕ್ಕಾಗಿ ಸೈನ್ಯವನ್ನು ಕೂಡಿಸಿ ಏಲಾ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡು ವ್ಯೂಹ ಕಟ್ಟಿದರು. ಫಿಲಿಷ್ಟಿಯರು ಒಂದು ಗುಡ್ಡದ ಪಕ್ಕದಲ್ಲಿಯೂ, ಇಸ್ರಾಯೇಲ್ಯರು ಇನ್ನೊಂದು ಗುಡ್ಡದ ಪಕ್ಕದಲ್ಲಿಯೂ ನಿಂತರು. ಉಭಯತರ ಮಧ್ಯದಲ್ಲಿ ಒಂದು ತಗ್ಗು ಇತ್ತು. ಫಿಲಿಷ್ಟಿಯರ ಪಾಳೆಯದಿಂದ ಗತ್ ಊರಿನವನಾದ ಗೊಲ್ಯಾತನೆಂಬ ಒಬ್ಬ ರಣಶೂರನು ಹೊರಟು ಬಂದನು. ಅವನು 6.5 ಮೊಳ ಎತ್ತರವಾಗಿದ್ದನು. ಅವನ ಶಿರಸ್ತ್ರಾಣವು ತಾಮ್ರದ್ದು. ಅದೇ ಲೋಹದ ಬೆಲ್ಲೆಗಳಿಂದ ಪರೆಪರೆಯಾಗಿ ಜೋಡಿಸಲ್ಪಟ್ಟ ಅವನ ಕವಚವು 5,000 ರೂಪಾಯಿ ತೂಕವಾಗಿತ್ತು. ಅವನ ಪಾದರಕ್ಷೆಗಳು, ಎದೆಯ ಮೇಲಣ ಈಟಿಯೂ ತಾಮ್ರದವು. ಅವನ ಬರ್ಜಿಯ ಹಿಡಿಕೆಯು ನೇಗಾರರ ಕುಂಟೆಯಷ್ಟು ಗಾತ್ರವಾಗಿತ್ತು. ಅದರ ಅಲಗು 600 ತೊಲೆ ಕಬ್ಬಿಣದಿಂದ ಮಾಡಿತು. ಅವನ ಗುರಾಣಿಯನ್ನು ಹೊರುವವನು ಅವನ ಮುಂದೆ ಮುಂದೆ ಹೋಗುತ್ತಿದ್ದನು. ಅವನು ನಿಂತು ಇಸ್ರಾಯೇಲ್ ಸೈನ್ಯದವರನ್ನು ಕೂಗಿ ಅವರಿಗೆ, ನೀವು ಯುದ್ದ ಮಾಡಬಂದದ್ದೇಕೆ? ನಾನು ಫಿಲಿಷ್ಟಿಯನು, ನೀವು ಸೌಲನ ಸೇವಕರು. ನಿಮ್ಮಲ್ಲಿ ಒಬ್ಬನನ್ನು ಆರಿಸಿಕೊಂಡು ನನ್ನ ಬಳಿಗೆ ಕಳುಹಿಸಿರಿ. ಅವನು ನನ್ನೊಡನೆ ಯುದ್ದ ಮಾಡಿ ನನ್ನನ್ನು ಸೋಲಿಸಿ ಕೊಂದರೆ ನಮ್ಮವರು ನಿಮ್ಮ ಸೇವಕರಾಗುವರು. ನಾನು ಅವನನ್ನು ಸೋಲಿಸಿ ಕೊಂದರೆ ನೀವು ನಮ್ಮ ದಾಸರಾಗಿ ನಮ್ಮನ್ನು ಸೇವಿಸಬೇಕು ಎಂದು ಹೇಳಿದನು. ಮತ್ತು ಅವನು, ಈ ಹೊತ್ತು ಇಸ್ರಾಯೇಲ್ ಸೈನ್ಯದವರನ್ನು ಹೀಯಾಳಿಸುತ್ತೇನೆ. ನನ್ನೊಡನೆ ಕಾಳಗಕ್ಕೆ ನಿಮ್ಮೆಲ್ಲಿಂದ ಒಬ್ಬ ಮನುಷ್ಯನನ್ನು ಕಳುಹಿಸಿರಿ ನೋಡೋಣ ಎಂದು ಕೊಚ್ಚಿಕೊಂಡನು. ಸೌಲನು ಎಲ್ಲಾ ಇಸ್ರಾಯೇಲ್ಯರು ಆ ಫಿಲಿಷ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಅವರ ಎದೆ ಒಡೆದು ಹೋಯಿತು. ಗೊಲ್ಯಾತನು ಇಸ್ರಾಯೇಲ್ಯರನ್ನು ಹೀಯಾಳಿಸುವ ವೇಳೆಯಲ್ಲಿ ದಾವಿದನು ಯುದ್ದಭೂಮಿಯಿಂದ ಬಹಳ ದೂರದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ, ತನ್ನ ಕಿನ್ನರಿಯನ್ನು ಬಾರಿಸುತ್ತಾ, ಹಾಡುತ್ತಾ, ಕರ್ತನನ್ನು ಸ್ತುತಿಸುತ್ತಾ, ತನ್ನ ತಂದೆಯ ಕುರಿಮಂದೆಯನ್ನು ಮೇಯಿಸುತ್ತಿದ್ದನು. ಇಸ್ರಾಯೇಲ್ ಸೈನ್ಯದಲ್ಲಿ ಸೈನಿಕರಾಗಿದ್ದ 3 ಅಣ್ಣಂದಿರು ದಾವಿದನಿಗಿದ್ದರು. ಒಂದು ದಿನ ದಾವಿದನ ತಂದೆಯು ಅವನ ಬಳಿಗೆ ಬಂದು, ಯುದ್ದ ಪಾಳೆಯಕ್ಕೆ ಹೋಗಿ ನಿನ್ನ ಅಣ್ಣಂದಿರನ್ನು ಭೇಟಿಯಾಗಿ ಅವರ ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡು ಬಾ ಎಂದು ಹೇಳಿದನು. ಆದ್ದರಿಂದ ದಾವಿದನು ತನ್ನ ಕುರಿಗಳನ್ನು ಇನ್ನೊಬ್ಬ ಕುರುಬನ ಬಳಿಯಲ್ಲಿ ಬಿಟ್ಟು ಮರುದಿನ ಬೆಳಗಿನ ಜಾವದಲ್ಲಿಯೇ ಎದ್ದು ಪಾಳೆಯದ ಕಡೆಗೆ ಹೊರಟನು. ದಾವಿದನು ತನ್ನ ಅಣ್ಣಂದಿರನ್ನು ವಂದಿಸಿ ಅವರೊಂದಿಗೆ ಮಾತಾಡುವ ವೇಳೆಯಲ್ಲಿ ಫಿಲಿಷ್ಟಿಯರ ಶೂರನಾದ ಗೊಲ್ಯಾತನು ತನ್ನ ಸೈನ್ಯದಿಂದ ಹೊರಗೆ ಬಂದು ಇಸ್ರಾಯೇಲ್ ಸೈನ್ಯದವರ ಎದುರಿನಲ್ಲಿ ನಿಂತು, ಕಳೆದ 40 ದಿವಸಗಳಿಂದ ಇಸ್ರಾಯೇಲರನ್ನು ಹೆದರಿಸುತ್ತಿದ್ದಂತೆಯೇ ಈ ದಿನವೂ ಹಾಗೆಯೇ ಮಾಡುತ್ತಿದ್ದನು. ಇಸ್ರಾಯೇಲ್ ಸೈನಿಕರು ಅವನನ್ನು ನೋಡುತ್ತಿದ್ದಂತೆಯೇ ಭಯದಿಂದ ದೂರ ಓಡಿಹೋದರು. ಆಗ ಕೆಲವರು ದಾವಿದನಿಗೆ, ನೀನು ಈ ಮನುಷ್ಯನನ್ನು ನೋಡಿದೀಯಾ? ಅವನು ನಮ್ಮನ್ನು ಹೀಯಾಳಿಸುತ್ತಲೇ ಇದ್ದಾನೆ. ಅವನನ್ನು ಯಾರು ಕೊಲ್ಲುತ್ತಾರೋ ಅವರಿಗೆ ಅರಸನಾದ ಸೌಲನು ತನ್ನ ಅಪಾರ ದ್ರವ್ಯದೊಡನೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವನು, ಮತ್ತು ಅವನ ತಂದೆಯ ಮನೆಯವರು ತೆರಿಗೆಯನ್ನು ಕಟ್ಟಬೇಕಾಗಿರುವುದಿಲ್ಲ ಎಂದು ಹೇಳಿದರು. ಆಗ ದಾವಿದನು, ಜೀವಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿಯಿಲ್ಲದ ಈ ಫಿಲಿಷ್ಟನು ಎಷ್ಟರವನು ಎಂದು ಹೇಳಿದನು. ಅವನು ಹೀಗೆ ಹೇಳಿದಾಗ ಅವನ ಅಣ್ಣ ಕೋಪದಿಂದ ಅವನಿಗೆ, ನೀನು ಇಲ್ಲಿಗೆ ಯಾಕೆ ಬಂದಿ? ಅಡವಿಯಲ್ಲಿರುವ ನಾಲ್ಕಾರು ಕುರಿಗಳನ್ನು ಯಾರಿಗೆ ಒಪ್ಪಿಸಿ ಬಂದೆ? ನೀನು ಇಲ್ಲಿಗೆ ಯಾಕೆ ಬಂದಿದ್ದೀ ಎಂಬುದು ನನಗೆ ಗೊತ್ತು. ನೀನು ಯುದ್ಧವನ್ನು ನೋಡುವುದಕ್ಕೆ ಬಂದಿದ್ದಿ ಎಂದು ಹೇಳಿದನು. ಏನೇ ಆದರೂ ದಾವಿದನು ಗೊಲ್ಯಾತನ ವಿಷಯದಲ್ಲಿ ಮಾತಾಡಿದ ಧೈರ್ಯದ ಮಾತುಗಳನ್ನು ಇಸ್ರಾಯೇಲರ ಒಬ್ಬ ಸೈನಿಕನು ಕೇಳಿಸಿಕೊಂಡು ಹೋಗಿ ಅರಸನಾದ ಸೌಲನಿಗೆ ತಿಳಿಸಿದನು. ಆಗ ಸೌಲನು ದಾವಿದನನ್ನು ಕರೆಕಳುಹಿಸಿ ಅವನನ್ನು ಪ್ರಶ್ನೆ ಮಾಡಿದನು. ಹಾಗಾಗಿ ವಾಕ್ಯವು ಹೇಳುವುದೇನೆಂದರೆ, ದಾವಿದನು ಸೌಲನಿಗೆ, ಆ ಫಿಲಿಷ್ಟಿನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು, ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರೆ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧವೀರನು ಎಂದು ಹೇಳಿದನು. ಆಗ ದಾವಿದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಗಳನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತಹ ಈ ಸುನ್ನತಿ ಇಲ್ಲದ ಫಿಲಿಷ್ಟಿಯನಿಗೂ ಆಗಬೇಕು. ನನ್ನನ್ನು ಅಂತಹ ಸಿಂಹ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು ಎನ್ನಲು, ಸೌಲನು ದಾವಿದನಿಗೆ, ಹೋಗು, ಯಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿ ಅವನಿಗೆ ತನ್ನ ಯುದ್ಧ ವಸ್ತ್ರಗಳನ್ನು ಕವಚವನ್ನು ತೊಡಿಸಿ ತಲೆಗೊಂದು ತಾಮ್ರದ ಶಿರಸ್ತ್ರಾಣವನ್ನಿಟ್ಟು ದಾವಿದನು ಯುದ್ಧ ವಸ್ತ್ರದ ಮೇಲೆ ಕತ್ತಿಯನ್ನು ಬಿಗಿದುಕೊಂಡ ನಂತರ, ನಡೆಯಬಹುದೋ ಎಂದು ಪರೀಕ್ಷಿಸಿದ ಮೇಲೆ ಸೌಲನಿಗೆ, ನನಗೆ ಅಭ್ಯಾಸವಿಲ್ಲದರಿಂದ ಇವುಗಳನ್ನು ಧರಿಸಿಕೊಂಡು ನಡೆಯಲಾರೆ ಎಂದು ಹೇಳಿ ಅವುಗಳನ್ನು ತೆಗೆದುಟ್ಟನು. ಈ ವಾಕ್ಯಗಳೆಲ್ಲ 1 ಸಮುವೇಲ 17:32-36 ಈ ವಾಕ್ಯಗಳನ್ನು ನಾವು ನೋಡಬಹುದು. ನಂತರ ದಾವಿದನು ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಫಿಲಿಷ್ಟಿಯನ ಬಳಿಗೆ ಹೋದನು. ಇತ್ತ ಫಿಲಿಷ್ಟಿಯನು ದಾವಿದನ ಸಮೀಪಕ್ಕೆ ಬಂದನು. ಗುರಾಣಿ ಹೊರುವವನು ಅವನ ಮುಂದೆ ಇದ್ದನು. ಫಿಲಿಷ್ಟಿಯನು ಕೆಂಬಣ್ಣದವನು, ಸುಂದರನೂ, ಯವನಸ್ಥನೂ ಆದ ದಾವಿದನನ್ನು ನೋಡಿ ತಿರಸ್ಕಾರದಿಂದ ಅವನಿಗೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು? ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು. ಆಗ ದಾವಿದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು, ಇಸ್ರಾಯೇಲರ ಯುದ್ಧಭಟರ ದೇವರೂ ಆಗಿರುವ ಯಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಷ್ಟಿಯ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲರೊಡನೆ ದೇವರಿರುತ್ತಾನೆಂಬುದನ್ನು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ಯಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರೆಲ್ಲರಿಗೂ ಗೊತ್ತಾಗುವುದು. ಯಾಕೆಂದರೆ ಯುದ್ಧ ಫಲವು ಯಹೋವನ ಕೈಯಲ್ಲಿದೆ. ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಕೂಡಲೇ ಆ ಫಿಲಿಷ್ಟನು ಹೊರಟು ದಾವಿದನೊಡನೆ ಯುದ್ಧ ಮಾಡುವುದಕ್ಕೆ ಸಮೀಪಿಸಿದಾಗ ದಾವಿದನು ಫಿಲಿಷ್ಟಿಯ ಸೈನ್ಯದ ಕಡೆಗೆ ಓಡಿ ಹೋಗಿ ಆ ಫಿಲಿಷ್ಟಿಯನನ್ನು ಸಂಧಿಸಿ ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಹಣೆಗೆ ಗುರಿಯಿಟ್ಟು ಕವಣೆಯನ್ನು ಬೀಸಿ ಹೊಡೆಯಲು ಕಲ್ಲು ಅವನ ಹಣೆಯೊಳಗೆ ಹೊಕ್ಕಿತು. ಅವನು ಬೋರಲ ಬಿದ್ದನು. ಕೂಡಲೇ ಅವನು ಹೋಗಿ ಆ ಫಿಲಿಷ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ಈ ಪ್ರಕಾರ ದಾವೀದನು ಕತ್ತಿಯಿಂದಲ್ಲ ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಸ್ಟಿಯನನ್ನು ಸೋಲಿಸಿ ಕೊಂದು ಹಾಕಿದನು. ಫಿಲಿಸ್ಟಿಯರು ತಮ್ಮ ರಣವೀರನು ಸತ್ತು ಹೋದದನ್ನು ಕಂಡು ಓಡಿಹೋದರು. ಇಸ್ರಾಯೇಲ್ಯರು ಯಹೂದ್ಯರು ಎದ್ದು ಆರ್ಭಟಿಸಿ ಫಿಲಿಸ್ಟಿಯರನ್ನು ತಗ್ಗಿನ ದಾರಿಯವರೆಗೂ ಎಕ್ರೋನಿನ ಬಾಗಿಲುಗಳವರೆಗೆ ಹಿಂದಟ್ಟಿದರು. ಫಿಲಿಸ್ಟಿಯರ ಹೆಣಗಳು ಶರಾಯಿಂನಿಂದ ಗತ್ ಎಕ್ರೋನ್ ಪಟ್ಟಣಗಳವರೆಗೂ ಬಿದ್ದಿದ್ದವು. ಈ ಪ್ರಕಾರ ಯವನಸ್ಥನಾದ ದಾವಿದನು ಒಂದು ಕವಣೆ, ಒಂದು ಕಲ್ಲು ಮತ್ತು ಜೀವಿಸುವ ದೇವರಲ್ಲಿನ ಬಲವಾದ ನಂಬಿಕೆಯಿಂದ ತಮ್ಮ ಶತ್ರುಗಳಿಂದ ತನ್ನ ದೇಶವನ್ನು ಹೇಗೆ ರಕ್ಷಿಸಿದನೆಂಬುದನ್ನು ಈ ದಿನ ನಾವು ನೋಡಿದೆವು. ನಿಜವಾಗಿಯೂ ದಾವೀದ ಮತ್ತು ಗೊಲ್ಯಾತನ ಕಥೆಯು ಅನೇಕ ಪ್ರಾಮುಖ್ಯವಾದ ಪಾಠಗಳನ್ನೊಳಗೊಂಡ ಒಂದು ಆಶ್ಚರ್ಯಕರವಾದ ಕಥೆಯಾಗಿದೆ. ಸೌಲನು ಮತ್ತು ಇಸ್ರಾಯೇಲ್ ಸೈನಿಕರು ಗೊಲ್ಯಾತನಿಗೆ ಹೇಗೆ ಬಹಳವಾಗಿ ಹೆದರಿಕೊಂಡಿದ್ದರೆಂಬುದನ್ನು ನಾವು ನೋಡಿದೆವು. ಅವರಲ್ಲಿ ಯಾರೊಬ್ಬನೂ ಅವನೊಂದಿಗೆ ಕಾದಾಡುವುದಕ್ಕೆ ಧೈರ್ಯವುಳ್ಳವನಾಗಿರಲಿಲ್ಲ. ಆದರೆ ದಾವೀದನು ಆ ದೈತ್ಯನಿಗೆ ಹೆದರಲಿಲ್ಲ, ಅವನನ್ನು ನೆಲದ ಮೇಲೆ ಕೆಡವಿ ಕೊಂದು ಹಾಕಿದನು. ಸೌಲನು ಮತ್ತು ಅವನ ಸೈನಿಕರು ಯಾಕೆ ಹೆದರಿಕೊಂಡರು? ಆದರೆ ದಾವಿದನು ಹೆದರಿಕೊಳ್ಳಲಿಲ್ಲ. ದಾವಿದ ಮತ್ತು ಇಸ್ರಾಯೇಲ್ ಸೈನಿಕರ ಮಧ್ಯದಲ್ಲಿದ್ದ ವ್ಯತ್ಯಾಸವೇನು? ಅವರ ನಡುವೆ ಇದ್ದ ವ್ಯತ್ಯಾಸವನ್ನು ನಾವು ಈ ರೀತಿಯಲ್ಲಿ ವಿವರಿಸಬಹುದು. ದಾವಿದನು ಆ ದೈತ್ಯನಿಗೆ ಹೆದರಲಿಲ್ಲ, ಯಾಕೆಂದರೆ ಅವನಿಗೆ ದೇವರಾದ ಯಹೋವನಲ್ಲಿ ಭರವಸೆ ಇತ್ತು. ಸೌಲನು ಮತ್ತು ಇಸ್ರಾಯೇಲ್ ಸೈನಿಕರು ದೇವರಲ್ಲಿ ಭರವಸೆಯುಳ್ಳವರಾಗಿರಲಿಲ್ಲ. ಆದ ಕಾರಣ ಅವರು ಆ ದೈತ್ಯನಿಗೆ ಹೆದರಿಕೊಂಡಿದ್ದರು. ಸೌಲನು ಮತ್ತು ಅವನ ಸೈನಿಕರು ಶಕ್ತಿವಂತನಾದ ದೈತ್ಯನನ್ನು ಮಾತ್ರ ನೋಡುವರಾಗಿದ್ದರು. ಆದರೆ ದಾವಿದನು ಸರ್ವಶಕ್ತನಾದ ದೇವರನ್ನು ನೋಡುವನಾಗಿದ್ದನು. ಸೌಲನು ಮತ್ತು ಇಸ್ರಾಯೇಲ್ ಸೈನಿಕರು ಧರ್ಮದ ಒಂದು ವಿಧಾನವನ್ನು ಹೊಂದಿದ್ದರು. ಆದರೆ ದೇವರೊಂದಿಗೆ ಒಂದು ನಿಜವಾದ ಸಂಬಂಧವನ್ನು ಹೊಂದುವುದಕ್ಕೆ ಅದು ಅವರಿಗೆ ಕಾರಣವಾಗಲಿಲ್ಲ. ಒಂದು ಧರ್ಮಕ್ಕೆ ಒಳಪಟ್ಟಿರುವುದು ದೇವರಿಗೆ ಒಳಪಟ್ಟಿರುವುದಕ್ಕೆ ಕಾರಣವಾಗುವುದಿಲ್ಲ. ದೇವರು ಇದ್ದಾನೆ, ಆತನು ಒಬ್ಬನೇ ದೇವರು ಮತ್ತು ಆತನು ದೊಡ್ಡವನು ಮತ್ತು ಶಕ್ತಿವಂತನೂ ಆಗಿದ್ದಾನೆಂದು ಸೌಲನು ಮತ್ತು ಅವನ ಸೈನಿಕರು ಚೆನ್ನಾಗಿ ತಿಳಿದಿದ್ದರು. ಆದರೆ ಅವರ ಆ ತಿಳುವಳಿಕೆಯು ಗೊಲ್ಯಾತನಿಂದ ಅವರನ್ನು ಕಾಪಾಡಲಿಲ್ಲ. ಏನೇ ಆದರೂ ದಾವಿದನು ಸರ್ವಶಕ್ತನಾದ ಜೀವಿಸುವ ದೇವರೊಂದಿಗೆ ಒಂದು ಯಥಾರ್ಥವಾದ ಸಂಬಂಧವನ್ನಿಟ್ಟುಕೊಂಡಿದ್ದನು. ದಾವಿದನು ದೇವರನ್ನು ತಿಳಿದಿದ್ದನು ಮತ್ತು ಆತನೊಂದಿಗೆ ನಡೆಯುತ್ತಿದ್ದನು. ದಾವಿದನು ದೇವರ ವಾಗ್ದಾನಗಳನ್ನು ನಂಬಿದ್ದನು. ಅದಕ್ಕಾಗಿಯೇ ಅವನು ಗೊಲ್ಯಾತನಿಗೆ ಹೆದರಲಿಲ್ಲ. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ಯಾರನ್ನು ಹೆಚ್ಚು ಇಷ್ಟಪಡುತ್ತೀರಿ? ದಾವಿದನನ್ನು ಅಥವಾ ಸೌಲನು ಮತ್ತು ಅವನ ಸೈನಿಕರನ್ನು? ನೀವು ವೈಯಕ್ತಿಕವಾಗಿ ದೇವರನ್ನು ತಿಳಿದುಕೊಂಡಿದ್ದೀರೋ ಅಥವಾ ಆತನ ಕುರಿತಾಗಿ ಕೇವಲ ಕೆಲವು ಸಂಗತಿಗಳನ್ನು ಮಾತ್ರ ಕೇಳಿದ್ದೀರೋ? ನಿಮ್ಮ ಹೃದಯವು ಸಂತೋಷದಿಂದ ತುಂಬಿಕೊಳ್ಳುವ ಹಾಗೆ ತುಂಬಾ ಚೆನ್ನಾಗಿ ದೇವರ ವಾಕ್ಯವನ್ನು ನೀವು ತಿಳಿದುಕೊಂಡಿದ್ದೀರೋ ಅಥವಾ ನೀವು ನಿಮ್ಮ ಧಾರ್ಮಿಕ ಒಪ್ಪಂದಗಳನ್ನು ಮಾತ್ರ ನೆರವೇರಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೀರೋ? ನೀವು ಜೀವಿಸುವ ದೇವರೊಂದಿಗೆ ಒಂದು ಬಲವಾದ ಮತ್ತು ಸಂತೋಷದ ಸಂಬಂಧವನ್ನು ಹೊಂದಿದ್ದೀರೋ ಅಥವಾ ನೀವು ಕೇವಲ ನಿರಸವಾದ ಧರ್ಮವನ್ನು ಮಾತ್ರ ಹೊಂದಿದ್ದೀರೋ? ಪ್ರವಾದಿಯಾದ ದಾವಿದನು ದೇವರೊಂದಿಗಿನ ತನ್ನ ಸಂಬಂಧದ ಕುರಿತಾಗಿ ಕೀರ್ತನೆಗಳಲ್ಲಿ ಏನು ಬರೆದಿದ್ದಾನೆಂಬುದನ್ನು ಕೇಳಿಸಿಕೊಳ್ಳಿರಿ. ಆತನು ಹೇಳುವುದೇನೆಂದರೆ, ಯಹೋವನು ನನಗೆ ಕುರುಬನು, ಕೊರತೆ ಪಡೆನು. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು? ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾ ಕಾಲವೂ ಯಹೋವನ ಮಂದಿರದಲ್ಲಿ ವಾಸಿಸುವೆನು. ಕೀರ್ತನೆ 23:1-4 ವಚನ. ನಿಮ್ಮ ವಿಷಯವೇನು? ದೇವರಾದ ಕರ್ತನೊಂದಿಗೆ ಒಂದು ಆಪ್ತ ಸಂಬಂಧವನ್ನು ನೀವು ಹೊಂದಿದ್ದೀರೋ? ಆತನನ್ನು ನಿಮ್ಮ ಕುರುಬನನ್ನಾಗಿ ನೀವು ತಿಳಿದುಕೊಂಡಿದ್ದೀರೋ? ಎಂದೆಂದಿಗೂ ಪರಲೋಕದಲ್ಲಿ ಆತನ ಮನೆಯಲ್ಲಿ ನೀವು ವಾಸಿಸುತ್ತೀರೆಂಬುದು ನಿಮಗೆ ನಿಶ್ಚಯವಿದೆಯೋ? ದಾವಿದನಿಗೆ ಆ ಭರವಸೆ ಇತ್ತು, ಯಾಕೆಂದರೆ ಅವನು ದೇವರಾದ ಕರ್ತನ ಅದ್ಭುತವಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳನ್ನು ತಿಳಿದಿದ್ದನು. ಅವನು ಅವುಗಳನ್ನು ಕೇವಲ ತನ್ನ ತಲೆಯಲ್ಲಿ ಮಾತ್ರ ತಿಳಿದವನಾಗಿರಲಿಲ್ಲ, ಆದರೆ ಅವನು ಅವುಗಳನ್ನು ತನ್ನ ಹೃದಯದಲ್ಲಿ ನಂಬಿದ್ದನು. ದಾವಿದನಿಗೆ ಒಂದು ಯಥಾರ್ಥವಾದ ನಂಬಿಕೆ ಇತ್ತು. ಅವನ ನಂಬಿಕೆಯು ಮನುಷ್ಯನ ನಂಬಲರ್ಹವಲ್ಲದ ಮಾತುಗಳ ಮೇಲೆ ಆಧಾರಗೊಂಡಿರಲಿಲ್ಲ. ತನ್ನ ಜನರನ್ನು ಎಂದಿಗೂ ತೊರೆಯದಿರುವ ದೇವರಾದ ಕರ್ತನ ವಿಶ್ವಾಸಾರ್ಹವಾದ ಮಾತುಗಳ ಮೇಲೆ ಅವನ ನಂಬಿಕೆಯು ಆಧಾರಗೊಂಡಿತ್ತು. ದಾವಿದನು ಕೀರ್ತನೆಗಳಲ್ಲಿ ಏನು ಬರೆದಿದ್ದಾನೆಂದು ಕೇಳಿಸಿಕೊಳ್ಳಿರಿ. ಯಹೋವನು ನನಗೆ ಬೆಳಕೂ ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನೂ ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನು. ನನ್ನ ಜೀವಮಾನದಲ್ಲೆಲ್ಲ ಯಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವನು. ಯಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆಯಿಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ, ನಿನ್ನ ಮಾತಿಗೆ ನಾನು ಯಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ಕೀರ್ತನೆ 27:1-3-4-7-8 ವಚನಗಳಲ್ಲಿ ಈ ವಾಕ್ಯಗಳು ಬರೆಯಲ್ಪಟ್ಟಿದೆ. ನನ್ನ ಬಲವಾಗಿರುವ ಯಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ, ನನ್ನ ವಿಮೋಚಕನೂ ನನ್ನ ದೇವರು, ನನ್ನ ಆಶ್ರಯಗಿರಿಯೂ ನನ್ನ ಗುರಾಣಿಯೂ ನನ್ನ ರಕ್ಷಣೆಯ ಕೊಂಬು ನನ್ನ ದುರ್ಗವೂ ಆಗಿದ್ದಾನೆ. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಹಾರುವೆನು. ದೇವರ ಮಾರ್ಗವು ಯಾವ ದೋಷವಿಲ್ಲದು, ಯಹೋವನ ವಚನವು ಶುದ್ಧವಾದದು, ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಕೀರ್ತನೆ 18:1-2, 2:26-30. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು ಪ್ರಿಯರೇ. ನಮ್ಮ ಮುಂದಿನ ಪಾಠದಲ್ಲಿ ದೇವರ ಚಿತ್ತವಾದರೆ ಪ್ರವಾದಿಯಾದ ದಾವಿದನ ಕಥೆಯನ್ನು ಮುಂದುವರಿಸೋಣ ಮತ್ತು ಅವನು ಹೇಗೆ ಇಸ್ರಾಯೇಲಿನ ಅರಸನಾಗಿ ಆಳ್ವಿಕೆ ನಡೆಸಿದನೆಂಬುದನ್ನು ನೋಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೀರ್ತನೆಗಳಲ್ಲಿರುವ ದಾವಿದನ ಮಾತುಗಳೊಂದಿಗೆ ನಾವು ನಿಮಗೆ ವಿದಾಯ ಹೇಳುತ್ತೇವೆ. ಯಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಕೀರ್ತನೆ 34:8.